ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ತಿರ್ಸಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರ ದ್ವೀಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಉದ್ಧವ ಪ್ರಶ್ನೆ ಮಾಡ್ತಿರೋದು, ನಿನ್ನೆ ಹೇಳಿದಂತೆ ಅರ್ಜುನ ಪ್ರಶ್ನೆ ಮಾಡಿದಾಗೆ ಉದ್ಧವ ಪ್ರಶ್ನೆ ಮಾಡ್ತಾ ಇರೋದು ಏನಂತ, ನಾನೀಗಿದ್ದೇನೆ ಸೋಹಂ ಮಮಾಹಮಿತಿ ಮೂಢಮತಿ, ನಾನು ಮುಡ್ದು ಮುಡಿಗೋಗಿದ್ದೇನೆ, ಅಜ್ಞಾನ ಬಂದಿದೆ, ಮೋಹಾದಿಗಳಿದೆ, ತತ್ವ ಹೇಳಬೇಕು ನೀನು ನನಗೆ, ನಿನ್ನ ಅನುಸಾಧಿ ನಾನು, ನಿನ್ನ ಭೃತ್ಯ, ಹೀಗೆಲ್ಲ ಪ್ರಾರ್ಥನೆ ಮಾಡಿಕೊಂಡ. ಸತ್ಯ ಮತ್ತೆ ಇನ್ನೊಬ್ರು ಯಾರು ಹೇಳ್ಬೋದಾ ಅಂತ ಕೇಳಿದರೆ, ಇಲ್ಲ ನೀನೇ ಹೇಳಬೇಕು ಅಂತ ಅರ್ಜುನ ಹಾಗೆ ಹೇಳ್ತಾನೆ, ನೀನೇ ಹೇಳಬೇಕು ಅಂತ ನೆನಪಿದೆಯ ಗೀತೆಯಲ್ಲಿ ಎಲ್ಲ ಹೇಳ್ತಾರೆ ಅಂತೇಳಿ. ತ್ವದನ್ಯ ಸಂಶಯ ಶಾಸ್ಯ ಚೇತ್ರಾನ ಹ್ಯುಪಪದ್ಯತೆ, ನಿನ್ನ ಬಿಟ್ಟರೆ ಬೇರೆ ಯಾವ ಸಂಶಯ ಪರಿಹಾರ ಮಾಡೋ ಸಾಧ್ಯತೆ ಇಲ್ಲ. ಒಂದೇ ರೀತಿ ಮಾತುಗಳು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅಲ್ಲಿ ಕೃಷ್ಣ ಅರ್ಜುನ ಸಂವಾದ, ಅರ್ಜುನ ಇಂದ್ರ ನೆನ್ಪಿಟ್ಕೊಳ್ಳಿ, ಕೃಷ್ಣ ಅರ್ಜುನ ಸಂವಾದ, ಅರ್ಜುನ ಇಂದ್ರಾವತಾರ, ಕೃಷ್ಣ ಉದ್ಧವ ಸಂವಾದ, ಬೃಹಸ್ಪತಿ ಯಾರು ಅವತಾರ, ಬೃಹಸ್ಪತಿ ಅವತಾರ. ಇಂದ್ರದೇವರ ಆಗ್ತಕ್ಷ ನೆಕ್ಸ್ಟ್ ಕಕ್ಷದಲ್ಲಿ ಯಾರು ಬರ್ತಾರೆ, ಬೃಹಸ್ಪತಿಯೇ ಬರೋದು. ಸೊ ನೆಕ್ಸ್ಟ್ ಕಕ್ಷದಲ್ಲಿ ಬಂದವ್ರ ಬಗ್ಗೆ ಹೇಳ್ತಿರೋದ್ರಿಂದ ಭಗವದ್ಗೀತೆಗೆ ಎಷ್ಟು, ಇದು ಇನ್ನೊಂದು ಭಗವದ್ಗೀತೆ ಅಂತ ಲೆಕ್ಕ ಸ್ಪಷ್ಟವಾಗಿ. ಅದಕ್ಕೆ ಆಚಾರ್ಯ ತುಂಬ ಭಾಷೆ ಬರೀತಾರೆ, ಇದಕ್ಕೆ ಇಡೀ ಭಾಗವತದೊಳಗೆ ಅತಿ ಹೆಚ್ಚು ತಾತ್ಪರ್ಯ ಬರೋದು ಏಕಾಸ್ಕಂದಕ್ಕೆ ಆಚಾರ್ಯ. ಸೊ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಮೂರು ಓದಿದರೆ ಅದು ಏಕಾಸ್ಕಂದ ತಾತ್ಪರ್ಯ ಮೂರು, ಗೀತಾ ತಾತ್ಪರ್ಯ ಮೂರು ಕೂಡ, ಇದು ಮೂರು ಓದಬೇಕು. ತುಂಬ ಜನ ಓದೋದಿಲ್ಲ ಅಂತ ಎಷ್ಟೋ ವಿಷಯ ಬಿಟ್ಟು ಹೋಗ್ಬಿಡುತ್ತೆ. ಅದರಲ್ಲಿ ಯಾರು ಬರ್ತಾರೆ, ಯಾರು ಬರಲ್ಲ, ಇಂದ್ರ ಕಾಮ ಸಭ, ಇಂದ್ರ ಕಾಮರ ಸಭ, ಇನ್ಯಾರು ಬರೋದಿಲ್ಲ. ಎಲ್ಲ ಅಹಂಕಾರಿಕ ಪ್ರಾಣ ಬರೋದು ಇದಾದ ಮೇಲೆ ಬೃಹಸ್ಪತಿ ಆಚಾರ್ಯ ಬರೋದು, ಗೊತ್ತಾಯ್ತಾ. ಇವ್ರು ಷಣ್ಮೇಶ್ವರೆಲ್ಲ ಬರ್ತಾರಲ್ಲ, ಅದಕ್ಕೆ ಕಾರಣ ಅಹಂಕಾರಿಕ ಪ್ರಾಣ ತರ್ತಾರೆ ಮತ್ತೆ. ಬಟ್ ಇಬ್ಬರು ಎಂಥವ್ರು ಅವರು, ಸ್ವಲ್ಪ ಡಿಫರೆನ್ಸ್ ಇಲ್ಲ. ಇವರು ಅಷ್ಟೇ, ಇಂದ್ರ ಕಾಮರಿಗೂ ಸಾಮಾನ್ಯ ನಾಲ್ಕು ಕೋಣ ಇದ್ರು ಕೂಡ ನೆಗ್ಲಿಜಿಬಲ್ ಅದು. ಉಳಿದವರು ಟೇಕ್ ಕೇರ್ ಅಷ್ಟೇ, ಅದು ಕ್ಲಿಯರ್ ಡಿಫರೆನ್ಸ್ ಬಂದಾಗ ಬೇರೆ ಆಗಿಬಿಡುತ್ತೆ. ಕ್ಲಿಯರ್ ಅಂದ್ರೆ ಏನೋ, ಗರುಡ ಶೇಷರಿಗೂ ಸ್ವಲ್ಪ ಶೇಷ, ರುದ್ರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇವ್ರು ಮುಂದೆ ಶೇಷರಾಗ್ತಾರೆ ಅಂತ, ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಈಕ್ವಲ್. ಅವರು ಇಲ್ಲಿ ಈಕ್ವಾಲಿಟಿ ಇಲ್ಲದೆ ಹೋದರೂ ಕೂಡ ಡಿಫರೆನ್ಸ್ ಇಸ್ ನೆಗ್ಲಿಜಿಬಲ್ ಆದಾಗ ಏನು ಮಾಡ್ತಾರೆ, ನೆಕ್ಸ್ಟ್ ಕಕ್ಷ ಇದ್ದಾಗಲೇ. ಮತ್ತು ಬೃಹಸ್ಪತಿ ಬಗ್ಗೆ ಏನು ವಿಶೇಷ ಅಂದರೆ, ಭಾರಿ ಬುದ್ಧಿವಂತರದ ಭಾರಿ ಪ್ರಸಿದ್ಧ ಬೇರೆ. ಜೊತೆಗೆ ಅವರು ಬೃಹಸ್ಪತಿ ಅಂತ ಏನಂತ ಕರೀತಾರೆ, ಇವರು ಪ್ರಾಣ ಅಂತ ಅಷ್ಟು ರೆಫರ್ ಮಾಡೋದಿಲ್ಲ, ಬೃಹಸ್ಪತಿ ಅಂತ ರೆಫರ್ ಮಾಡೋದು. ಏ ಭಾರಿ ಬೃಹಸ್ಪತಿ ಇದ್ದಾಗ ಅವರು ಭಾಳ ಬುದ್ಧಿವಂತರು ಅಂತೇಳಿ. ಸೊ ಅಂಥವ್ರು ಕೇಳ್ತಿರೋದ್ರಿಂದ ಕೂಡ ಏನಿದೆ ಅದಕ್ಕೆ ಭಾರಿ ಮಹತ್ವ ಇದೆ. ಯಾವುದಕ್ಕೆ? ಏಕಾಸ್ಕಂದ ಭಾಗವತಕ್ಕೆ, ಗೊತ್ತಾಯ್ತು. ಮತ್ತು ಪ್ರಸಂಗ ಕೂಡ ಎಂಥ ಪ್ರಸಂಗ, ಕೃಷ್ಣ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಹ ಸನ್ನಿವೇಶದಲ್ಲಿ, ಆದ್ದರಿಂದ ಅದು ಪ್ರಾಣ ಹೋಗೋ ಪ್ರಸಂಗ ಹೇಗೋ ಹಾಗೆ. ಯಾಕೆ ದೇವ್ರು ಬಿಟ್ಟು ಹೋದ್ರೆ ಏನಾಗುತ್ತೆ ಅಲ್ಲಿಗೆ, ಪ್ರಾಣ ಹೋಗೋಷ್ಟು ದುಃಖ ಆಗುತ್ತೆ. ಆ ಕಾಲದಲ್ಲಿ ಕೇಳ್ತಾ ಇರೋದ್ರಿಂದ ಬಹಳ ಮಹತ್ವ ಇದೆ. ತಸ್ಮಾತ್ ಭವಂತ ಮನವದ್ಯಂ, ಆಗ ಒಂದು ಪ್ರಶ್ನೆ ಬಂತು, ಬ್ರಹ್ಮಾದಿಗಳು ಹೇಳ್ಬೋದಲ್ಲ ಅಂದರೆ, ಇಲ್ಲ ಅವರು ತನುಭೃತಃ, ಅವರಿಗೂ ಲಿಂಗದೇಹಾದಿಗಳಿದೆ, ಅವರಿಗೂ ಕೂಡ ಬಹಿರರ್ಥ ಭಾವ ಅಂತ ಹೇಳಿದ್ರೆ ಆಚಾರ ಸ್ಪಷ್ಟ ವ್ಯತ್ಯಾಸ ಕೊಟ್ಟರಾಗ, ಬ್ರಹ್ಮದೇವರ ಹೆಸರು ಬಂದಿದ್ದರಿಂದ ರುಜುಗಳಿಗೂ ಬಾಧಕ, ರುಜುಗಳನ್ನು ಬಿಟ್ಟು ತಗೋಬೇಕು ಅಂತ ತಾತ್ಪರ್ಯ. ಅವ್ರಿಗೇನಿಲ್ಲ, ಅವ್ರು ಹೇಳೋದೆಲ್ಲ ಇದೆ. ಮತ್ತೆ ಅವರೇ ಕೇಳಿದೆ ಅಂತ ಪ್ರಶ್ನೆ ಬರಬಹುದಾಗ, ಗೊತ್ತಾಯ್ತು. ಅವಾಗೇನು ಉತ್ತರ ಕೊಡ್ತಾರೆ ಆಚಾರ್ಯ, ಒಂದು ಉತ್ತರ ಹಿಂದೆ ಬಂತಾಗಲೇ ಮುಂದಿನ ಸತ್ ಬರುತ್ತೆ. ಏನಂತ ಅಂದರೆ, ಕೆಲಸ ಬ್ರಹ್ಮಾದಿಗಳು ಬಂದು ನಿನ್ನ ಬಂದಿದ್ರು, ಹಿಂದೆ ಬಂದಿತ್ತಾಗಲೇ ಒಂದು ಸಲ ಬ್ರಹ್ಮದೇವರು ಪ್ರಶ್ನೆ ಕೇಳಿದ್ರು, ಉತ್ತರ ಕೊಡಲಿಲ್ಲ ಯಾತಕ್ಕೆ ಅಂತ ಕೇಳಿದರು. ನೆನಪಿದೆಯಾ, ಜಯಂತಿ ಉಪಾಖ್ಯಾನದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ವಿ ನಾವು, ಬ್ರಹ್ಮದೇವರು ಉತ್ತರ ಕೊಡಲಿಲ್ಲ ಅಂತ ಹೇಳಿಬಿಟ್ರು. ಅವತ್ತು ಅಷ್ಟಾಚಾರ್ಯ ತಾತ್ಪರ್ಯ, ಉತ್ತರ ಯಾಕೆ ಕೊಡಲಿಲ್ಲ ಅಂದರೆ, ಕೆಲವರು ಉತ್ತರ ಕೊಡೋಕೆ ಗೊತ್ತಿಲ್ಲ ಅಂತ ಕೊಡಲಿಲ್ಲ ಕೆಲವರು. ಬ್ರಹ್ಮದೇವರು ಹಾಗಲ್ಲ, ದೇವರು ತಾನೇ ಬಂದು ಮಾಡಬೇಕು ಅಂತಿದ್ದಾನೆ ಅಂತ ಅವರು ಉತ್ತರ ಕೊಡಲಿಲ್ಲ, ಗೊತ್ತಾಯ್ತಾ ಅಂತ ಹೇಳಿದ್ರು ಆಚಾರ್ಯ. ಅದನ್ನು ಗೊತ್ತಿತ್ತು, ಮತ್ತೆ ಮತ್ತೆ ಹೇಳಬೇಕಂದಾಗಲ್ಲ, ಇಷ್ಟು ದಿವಸ ಕೇಳಿದ್ಮೇಲೆ ಬ್ರಹ್ಮದೇವ್ರು ಉತ್ತರ ಗೊತ್ತಿಲ್ಲ, ಯಾರು ಭೂಲೋಕ ಯಾರಿಗೂ ಗೊತ್ತೇ ಸಾಧ್ಯ ಇಲ್ಲ. ಅವ್ರು ಇಡೀ ಬ್ರಹ್ಮಣಾತ್ವ ಅಖಿಲೇರ್ ಗುಣೈಹಿ, ಯಾಕೆ ಹೇಳಲಿಲ್ಲ ಉತ್ತರ ಗೊತ್ತಿಲ್ಲ ಹೇಳಿದ ನಾವು ಸರಿಯಾದ ಉತ್ತರ ಎಲ್ಲರಿಗೂ. ಬ್ರಹ್ಮದೇವ್ರಿಗೆ ಹೇಳಬಾರ್ದು ಯಾತಕ್ಕೆ ಹೇಳಲಿಲ್ಲ, ಏನೋ ಒಂದು ಕಾರಣ ಇದೆ. ಏನು ಕಾರಣ? ದೇವರು ಸಂಕಲ್ಪ ಮಾಡಿದ್ದಾನೆ, ನಾನೇ ಬಂದು ಹೇಳ್ತೇನೆ ಅಂತೇಳಿ ನಾನು ಹೇಳಬಾರ್ದು. ಇನ್ನು ಬೆಸ್ಟ್ ಅಂದರೆ ಹೋಗಿಬಿಡಿ, ಸುಂದರಕಾಂಡ, ರಾವಣನ ಕೊಲ್ಲೋ ಶಕ್ತಿ ಇತ್ತೋ ಇಲ್ವೋ ಹನುಮಂತನಿಗೆ, ಕೊಲ್ಲಿಲ್ಲ. ಯಾತಕ್ಕೆ? ದೇವರು ಸಂಕ ರಾಮದೇವರು ಕೊಲ್ಲಬೇಕು ಸಂಕಲ್ಪ, ಸಿಂಪಲ್ ಅದು. ಲಕ್ಷ್ಮಣ ಯಾಕೆ ಕೊಲ್ಲಿಲ್ಲ ಅಂದರೆ ಶಕ್ತಿ ಇಲ್ಲ ಅಂತ ಹೇಳಬಾರ್ದು, ಹನುಮಂತನಿಗೆ ಶಕ್ತಿ ಇಲ್ಲ ಅಂತ ಹೇಳಬಾರ್ದು, ಅರ್ಥ ಆಯ್ತಾ? ಅದೇ ರೀತಿಯೇ ಬ್ರಹ್ಮದೇವರಿಗೆ ಶಕ್ತಿ ಇದೆ, ಆದರೆ ಅವ್ರು ಈಗ ಹೇಳೋದಿಲ್ಲ. ಮತ್ತು ನಿನ್ನೆ ನಿನ್ನ ಮೂಲಕ ಹೇಳಿ ಸಂಕಲ್ಪ ಮಾಡಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಆಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಂಥ ಶ್ಲೋಕಗಳೆಲ್ಲ ಮಿಸ್ಲೀಡಿಂಗ್ ಆಗುತ್ತೆ ಕೆಲವು ಕಡೆಗೆ. ಸ್ವಯಮೇವ ಆತ್ಮನಾತ್ಮಾರಂಭೇ ತತ್ವ ಪುರುಷೋತ್ತ, ಅದರಲ್ಲಿ ವಿವಾದನೇ ಇಲ್ಲ. ದೇವ್ರ ಬಗ್ಗೆ ದೇವರಷ್ಟೇ ಪೂರ್ತಿ ತಿಳ್ಕೊಂಡಿದ್ದಾರೆ ಎಂಬುದಕ್ಕೆ ಯಾರು ಹೇಳಿದರೂ ಸತ್ಯನೇ ಅದು. ಇಂಥ ಪ್ರಸಂಗ ಬಂದಾಗ ಮಾತ್ರ ಬ್ರಹ್ಮಾದಿಗಳ ಅಜ್ಞಾನ ಹೇಳಬಾರದು, ಇಲ್ಲ ಬ್ರಹ್ಮಶಬ್ದಕ್ಕೆ ಅರ್ಥನೇ ಬೇರೆ ಮಾಡಿಬಿಡ್ಬೇಕು. ಏನಂತ ಅರ್ಥ ಮಾಡಬೇಕಾಗ ಮಾಡಿ ತೋರಿಸಿದ್ರೆ ಆಗಲೇ ಬ್ರಹ್ಮದೇವರ ಮಕ್ಕಳು ಅಂತ ಅರ್ಥ ಮಾಡಬೇಕು, ಗೊತ್ತಾಯ್ತಾ? ಸನಕಾದಿಗಳು ಅಂತ ಅರ್ಥ ಮಾಡಬೇಕು. ಅವರಿಗೆ ಹೇಳೋಕ್ಕಾಗೋದಿಲ್ಲ, ಅವರಿಗೆ ಕೂಡ ಏನೇ ದೇಹದಲ್ಲಿ ಭ್ರಾಂತಿ ಇದೆ ಒಂದೊಂದು ಸರ್ತೆ ಅಂತ ಅರ್ಥ. ಆದರೆ ಬ್ರಹ್ಮಾದಿಗಳು ಇಲ್ಲ ಇಲ್ಲ ಆದ್ದರಿಂದ ಅವ್ರು ಹೇಳಿದ್ರೆ ನೀನೇ ಹೇಳಬೇಕು, ಸಂಕಲ್ಪ ಮಾಡಿದ್ದಾರೆ ಹೇಳೋದಿಲ್ಲ, ಆ ರೀತಿ ಮಾಡಬೇಕು. ತಸ್ಮಾತ್ ಭವಂತ ಮನವದ್ಯಮನಂತ ಪಾರಂ ಸರ್ವದ್ಯವೀಶ್ವರ ಅಖಂಡ ವಿಕುಂಠಧಿಷ್ಣ್ಯಂ ನಿರ್ವೇದಧೀಹಿ ಅಹಂ ಅಹರ ರುಜನಾಭಿತಪ್ತಃ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೇ. ಇಷ್ಟು ಹೇಳಿ ಇವರು ಇನ್ನೊಂದು ಉತ್ತರ ಕೊಟ್ಟಂತ. ಯಾರ ಕೈಯಲ್ಲಿ ನಾವು ಕೇಳಬಾರ್ದು ಅಂದರೆ, ಯಾರು ಬಹಿರರ್ಥ ಭಾವರೋ, ಇನ್ನೂ ಅವರಿಗೆ ಭೌತಿಕ ವಿಚಾರದ ಬಗ್ಗೆ ಆಸಕ್ತಿ ಹೋಗಿಲ್ವೋ ಅಂಥವ್ರು ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಅದನ್ನೇ ಆಚಾರ್ಯ ಹೇಳಿದ್ರು, ಗುರುಂ ಪರೀಕ್ಷಾ ಕರ್ತವ್ಯಂ. ಗುರುಗಳನ್ನು ಕೂಡ ಏನು ಮಾಡಬೇಕು, ಇವರು ಪರೀಕ್ಷೆ ಮಾಡಿ ಹತ್ರ ಹೋಗಬೇಕು. ಅವನ ಶಿಷ್ಯನ ಅವನೇನು ಮಾಡಬೇಕು, ಅವರು ಪರೀಕ್ಷೆ ಮಾಡಬೇಕು. ಬಹಿರರ್ಥ ಭಾವಾಹ, ಯಾರು ಬಹಿರರ್ಥ ಭಾವಾಹ ಭೌತಿಕ ವಿಚಾರಗಳ ಬಗ್ಗೆ ಆಸಕ್ತರಾಗಿರ್ತಾರೆ ಅಂಥವರು ಎಷ್ಟೇ ಹೇಳಿದರೂ ಕೆಲಸಕ್ಕೆ ಬರೋದಿಲ್ಲ, ಯಾಕೆ ಅವರಿಗೆ ಸಿದ್ಧಿ ಇಲ್ಲ ಅಂತ ಅರ್ಥ. ಆಮೇಲೆ ಎರಡನೇದು, ಯಾರು ವಿಮೋಹಿತ ಧಿಯಹ ಮಾಯಾಯಾಮೇ ಬ್ರಹ್ಮಾದಯ ಸ್ತನುಹೃತಃ. ದೇಹ ಇರೋದೊಂದು, ಅದರಲ್ಲಿ ಅಭಿಮಾನ ಇರೋದೊಂದು, ಆದರೆ ಅಭಿಮಾನ ಬಿಟ್ಟಿರೋದೊಂದು, ಭೌತಿಕದಲ್ಲಿ ಆಸಕ್ತಿ ಇರೋದೊಂದು, ಇದೆಲ್ಲ ನೋಡ್ಕೊಂಡ್ಬಿಟ್ಟು ಆ ರೀತಿ ಅವ್ರ ಹತ್ರ ಕೇಳಕ್ಕೆ ಹೋಗಬೇಕು, ಕಂಡವ್ರ ಹತ್ರ ಕೇಳಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದು. ತಸ್ಮಾತ್ ಭವಂತ ಮನವದ್ಯಮನಂತ ಪಾರಂ ಸರ್ವಜ್ಞಮೀಶ್ವರ ಅಖಂಡ ವಿಕುಂಠಧಿಷ್ಣ್ಯಂ ನಿರ್ವೇದಧೀಹಿ ಅಹರಹ ವೃಜನಾಭಿತಪ್ತೋ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೇ. ಈಗ ನಿನ್ನನ್ನು ನಾನು ಶರಣ ಹೊಂದಕ್ಕೊಂದು ಕಾರಣ ಇದೆ ಅಂತ ಹೇಳ್ತಾರೆ. ತಸ್ಮಾತ್, ಆದ್ದರಿಂದ ಭವಂತಂ ಅನವದ್ಯಂ ಅನಂತ ಪಾರಂ. ಇನ್ನು ಅನವದ್ಯ ಯಾವ ದೋಷನೂ ಇಲ್ಲ, ಅನಂತ ಪಾರ, ಅನಂತ ಪಾರ, ಎಂಡ್ಲೆಸ್ ನೀನು. ಮತ್ತು ಅಂಥ ನಿನ್ನನ್ನು ಸರ್ವಜ್ಞಂ ಎಲ್ಲ ಬಲ್ಲವನು, ಈಶ್ವರಂ ಸರ್ವ ಸಮರ್ಥನಾದವನು, ಅಖಂಡ ವಿಕುಂಠಧಿಷ್ಣ್ಯಂ, ಅಖಂಡ ವಿಕುಂಠಧಿಷ್ಣ್ಯಂ, ಅಖಂಡ ವಿಕುಂಠ, ಅಖಂಡವಾದ ವೈಕುಂಠ ಲೋಕವನ್ನು ಹೊಂದಿದವನು ನೀನು. ಅಂದರೆ ನಿನ್ನಂತ ಎಂಥದ್ದು ವೈಕುಂಠ ಲೋಕ, ಪ್ರಯಕಾಲದಲ್ಲೂ ನಾಶವಾಗದೇ ಇರತಕ್ಕಂಥ ಲೋಕ ಅದು, ಅದಕ್ಕೆ ವೈಕುಂಠ ಅಂತಾನೆ ಅದಕ್ಕೆ ಹೆಸರು. ನಿರ್ವೇದಧೀಹಿ, ಆ ನಿಂತವನು ನೀನು. ನಿನಗ್ಯಾಕೆ ಹೇಳಬೇಕು ಅಂದರೆ, ನನಗೆ ವೈರಾಗ್ಯ ಬಂದಿದೆ ಅದಕ್ಕೆ ಹೇಳು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ನೀನೇ ನಾನು ಹೇಳೋ ಅಧಿಕಾರ, ನಿನಗೆ ಕೇಳೋ ಅಧಿಕಾರ ಬೇಕಲ್ಲ ಇವರಿಗೆ, ಅದಕ್ಕೆ ಕೇಳೋ ಅಧಿಕಾರ ನನಗಿದೆ. ನಿರ್ವೇದಧೀಹಿ ಅಹಂ ವೃಜನಾಭಿತಪ್ತಃ, ನನ್ನ ವೈರಾಗ್ಯ ಬಂದಿದೆ. ಅಥ ಶಬ್ದದ ಅರ್ಥ ಇದು, ನನ್ನ ವೈರಾಗ್ಯ ಇದೆ. ಎಲಿಜಿಬಿಲಿಟಿ ಕೆಲಸದಲ್ಲಿ ಅಪ್ಲೈ ಮಾಡ್ದೆ ಇಂಜಿನಿಯರಿಂಗ್ ಸೀಟ್ ಬೇಕು ಅಂತೇಳಿ. ಇಂಜಿನಿಯರಿಂಗ್ ಕೋರ್ಸೇ ಇಲ್ಲ ಇನ್ಸ್ಟಿಟ್ಯೂಷನಲ್ಲಿ, ಅವರೇನು ಹೇಳಿದರು, ನೋ ಕೋರ್ಸೇ ಇಲ್ಲ ಇದರೊಳಗೆ, ರಿಜೆಕ್ಟ್ ಮಾಡಿ ಹಾಕ್ಬಿಟ್ರು. ಇನ್ನೊಂದು ಸರ್ತಿ ಏನು ಇನ್ನೊಬ್ಬರು ಅಪ್ಲೈ ಮಾಡಿದೆ, ಕೋರ್ಸ್ ಇದೆ, ಇವನು ಬಿ ಎ ಓದ್ದವನು, ಅವನೇನು ಮಾಡಿದರು, ಯು ಆರ್ ನಾಟ್ ಎಲಿಜಿಬಲ್ ಅಂತ ಹೇಳಿದ. ಅಲ್ಲಿ ಮೊದಲನೇ ಕೇಸ್ ಏನಾಯಿತು, ಅಲ್ಲಿ ಕೋರ್ಸೇ ಇಲ್ಲ. ಎರಡನೇ ಕೋರ್ಸಲ್ಲಿ ಏನಾಯಿತು, ಎಲಿಜಿಬಿಲಿಟಿ ಇಲ್ಲ. ನನಗೆ ಎಲಿಜಿಬಿಲಿಟಿ ಇದೆ ಈಗ, ಏನು ನಿರ್ವೇದ ಧೀಹಿ, ವೈರಾಗ್ಯ ನನಗಿದೆ. ಮತ್ತು ರುಜನಾಭಿತಪ್ತಃ, ನಾನೇ ತಿಳ್ಕೊಳ್ಳೋ ಶಕ್ತಿಯನ್ನಾಗಿಲ್ಲ, ಪಾಪಗಳಿಂದ ನಾನು ಅಭಿತಪ್ತನಾಗಿದ್ದೇನೆ, ಅದಕ್ಕೆ ನಿನ್ನ ಶರಣ ಹೊಂತ ಇದ್ದೇನೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ತಗೋಬೇಕಾಗ. ನಾರಾಯಣಂ ನರಸಖಂ ಶರಣಂ ಪ್ರಪದ್ದೇ. ನೀನು ಯಾರು, ನಾನು ಕೃಷ್ಣ, ನಾನು ನಿನ್ನ ಫ್ರೆಂಡ್ ಅಲ್ಲೇನು, ನಾನೊಬ್ಬ ಯಾದವನ, ಅದಕ್ಕೆ ನೀನು ಯಾದವನಲ್ಲ, ನಾರಾಯಣ ನೀನು. ನರಸಖಂ ನಾರಾಯಣಂ ಶರಣಂ ಪ್ರಪದ್ದೆ, ಇದು ಬುದ್ಧವ, ಇದರಿಂದ ನಿನ್ನ ಸ್ವರೂಪ ಗೊತ್ತಿದೆ ನನಗೆ ಅಂತ ಮಾತಾಡ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್. ಅದು ಕೃಷ್ಣಂ ಅಂತ ಹೇಳಿದ್ರೆ ನಾರಾಯಣಂ ಅಂತ ಹೇಳಿ ರೂಪರೂಪಕ್ಕೆ ಭೇದ ಇಲ್ಲ. ನೀನು ಯಾರು ಗೊತ್ತಿದ್ದೇ ನಾನು ಕೇಳ್ತಾ ಇದ್ದೇನೆ. ಅರ್ಜುನ ಕೂಡ ಅಚ್ಯುತ ಅನಂತ ಗೋವಿಂದ ಅಂತ ಕೇಳ್ತಾ, ಯಾರು ಅಂತ ಗೊತ್ತಿದೆ ಅಂತ ಹೇಳ್ತಾರೆ. ಋಷಿಕೇಶ ಇತ್ಯಾದಿ ಇಬ್ಬರು ಒಂದೇ ರೀತಿ ಪ್ರಸಂಗಗಳು. ಅಲ್ಲಿ ಭಾರಿ ನೋವಾಗಿದ್ದಾರೆ, ಇಲ್ಲೂ ಭಾರಿ ನೋವಾಗಿದೆ ಆತನಿಗೆ. ಆ ಅರ್ಥದಲ್ಲಿ ಸರಿಯಾದ ಮಾತುಗಳು ಇಷ್ಟು ಸರಿಯಾಗಿ ಓದಿಬಿಟ್ರೆ, ಕೃಷ್ಣನ್ನೇ ಕೇಳೋದಕ್ಕೆ, ಉದ್ಧವನೇ ಕೇಳೋದಕ್ಕೆ, ಕೃಷ್ಣ ಹೇಳೋದಕ್ಕೆ, ಆ ಪ್ರಸಂಗ ಏನೆಂಬುದೆಲ್ಲ ಸರಿಯಾಗಿ ತಿಳಿಯುತ್ತೆ. ಅದು ಹೇಳ್ತಾರೆ, ಯಸ್ಮಾತ್ ಭಗವತಃ ಅಂತರಾತ್ಮ ತನಯತ್ವರ ಹರಿಸ್ಪ್ರತಂ. ಯಸ್ಮಾತ್ ನಿನ್ನ ಆಯ್ತದಲ್ಲ, ಯಸ್ಮಾತ್ ಭಗವತೋ ಅನ್ಯೋ ವಕ್ತಾ ನಾಸ್ತಿ ತಸ್ಮಾದ ಅಹಂ ನಾರಾಯಣಂ ಶರಣಂ ಪ್ರಪದ್ದೆ ಮಮ ಜ್ಞಾನೋಪದೇಶಾಯ ಇತಿ ಶೇಷ. ಅದಕ್ಕೆ ನಾನು ಉಡುಗೊರ ಹತ್ರ ಹೋಗೋದಿಲ್ಲ, ನಿನ್ನ ಹತ್ರ ಶರಣ ಹೊಂದಕ್ಕೆ ಬಂದಿದ್ದೇನೆ, ಉಪದೇಶ ಮಾಡು. ಭವಂತಂ ಪೂಜ್ಯಂ, ಆ ಭವಂತಂ ಅನ್ನೋದು ಸಾಮಾನ್ಯ ಅರ್ಥ ಏನು ಅಂದರೆ ನಿನ್ನ ಅಂತ ಅಷ್ಟೇ ಅರ್ಥ. ಸಂಸ್ಕೃತದಲ್ಲಿ ಭವತ್ ಶಬ್ದಕ್ಕೆ ವಿಶೇಷ ಇದೆ. ನೀನು ಬಾಂಬೋದಕ್ಕೆ ತಾವು ಬಾಂಬೋದಕ್ಕೆ ಏನು ವ್ಯತ್ಯಾಸ ಇದೆ? ತಾವು ಬರಬೇಕು, ತಾವು ಬನ್ನಿ, ನೀನು ಬಾ, ಅಲ್ಲೇನಿದೆ ಅಲ್ಲಿ ಗೌರವ ಇದೆ. ಅದಕ್ಕೆ ಭವಂತಂ, ಕೃಷ್ಣ 7 ವರ್ಷ ಚಿಕ್ಕವನು ಉದ್ಧವನಿಗಿಂತ, ಅರ್ಥ ಆಯ್ತಾ? ಉದ್ಧವನ ವಯಸ್ಸಿನಲ್ಲಿ ದೊಡ್ಡ ವ್ಯಕ್ತಿ, ಆದರೆ ಉದ್ಧವ ಗೊತ್ತು ಏನಂತ, ನಾನು ವಯಸ್ಸಲ್ಲಿ ದೊಡ್ಡವರು, ನೀವು ದೊಡ್ಡವರು, ಅದಕ್ಕೆ ಭವಂತಂ ಅಂತ ಹೇಳಿ ಪದ ಉಪಯೋಗಿಸ್ತಾ ಇದ್ದಾನೆ. ಅದು ಪೂಜ್ಯಂ ಅಂತ ಅರ್ಥ ಬರೋದು. ಪೂಜ್ಯಂ ಅನವದ್ಯತ್ವಂ ಪೂಜ್ಯತ್ವೇ ಹೇತು. ಪೂಜ್ಯ ಯಾತಕ್ಕೆ ಅಂದರೆ ಅವಧ್ಯ ಇಲ್ದವ್ರು ಅನವಧ್ಯ, ಅನಧ್ಯಯನ ಅರ್ಥ ಆಗುತ್ತಲ್ಲ. ಅಧ್ಯಯನ ಇಲ್ಲದ ದಿವಸ ಏನದು? ಅನಧ್ಯಯನ. ಅದೇ ರೀತಿಯಲ್ಲಿ ಅವಧ್ಯ ಇಲ್ಲದೆ ಇರೋದೇನು? ಅನವಧ್ಯ. ಅವಧ್ಯ ಅಂದ್ರೇನು? ದೋಷ. ಅದಕ್ಕೆ ನಿರವಧ್ಯ ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳ್ತೀವಲ್ಲ ಅಲ್ಲಿ. ಅನಗತ ಅನವಧ್ಯತ್ವೇ ಹೇತು ಅನಂತಪಾರಂ. ಅನಂತಪಾರತ್ವಂ ತರ್ಹಿ ಸ್ವಸ್ಯ ಅಜ್ಞಾನಂ ಪ್ರಾಪ್ತವತ ಉಕ್ತಂ ಸರ್ವಜ್ಞಮಿತಿ. ಬಲವತ್ ಪ್ರತಿಬಂಧಕತ್ವೇನ ಕ್ವಚಿತ್ ಜ್ಞಾನಂ ಅಲಬ್ಧಂ ಸ್ಯಾದತ ಉಕ್ತಂ ಈಶ್ವರವಿತಿ. ಪರಮಾತ್ಮ ಜ್ಞಾನ ಅನಂತವಾದದ್ದು, ಸರ್ವಜ್ಞರಾದವನು. ಸರ್ವಜ್ಞರಿಗೂ ಏನಾದರೂ ಅಡೆತಡೆ ಬರಬಹುದಾ ಅಂದರೆ ಈಶ್ವರಂ, ಅಡೆತಡೆ ಬರದಂತೆ ನೋಡಿಕೊಳ್ಳೋ ಶಕ್ತಿನೂ ದೇವರಿಗಿದೆ. ಸಮರ್ಥಂ ದೇಶ ಪ್ರಭುವತ್ ಈಶ್ವರಸ್ಯಾಪಿ ಸ್ಥಾನಚ್ಯುತಿ ಸ್ಯಾದತ್ರ ಅಖಂಡೇತಿ. ಓ, ಹಾಗಿದ್ರೆ ಒಂದು ಪ್ರಾಬ್ಲಮ್ ಇದೆ. ಈಶ್ವರ ಅಂದರೆ ಪ್ರಭು ಅಂತ ಅರ್ಥ. ಪ್ರಭು ಅಂದರೆ ಮಿನಿಸ್ಟ್ರು ಪ್ರೆಸಿಡೆಂಟು ಇದ್ದಾಗ ಲೆಕ್ಕ. ಅವ್ರು ರಿಟೈರ್ ರಿಟೈರ್ ಆಗ್ಬೋದಲ್ಲ ಅಂತ ಕೇಳಿದರೆ ಅಖಂಡ ಅಧಿಷ್ಣ್ಯಂ ಒನ್ಸ್ ಫಾರ್ ಅವರ್, ಒಬ್ಬನೇ ಇದ್ದ ಇನ್ನೊಬ್ರು ಒಳಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು. ಗೊತ್ತಾಯ್ತಾ? ಇವತ್ತು ಪ್ರೆಸಿಡೆಂಟ್ ಪೋಸ್ಟ್ನಲ್ಲಿ ಯಾರು ಬೇಕಾದ್ರೂ ಕೊಡ್ಬೋದು, ಮುಂದೆ ಆ ಪೋಸ್ಟ್ ಅವನಿಗೋಗಿರ್ಬೋದು, ಪೋಸ್ಟ್ ಇರ್ತದೆ. ಆದರೆ ಪರಮಾತ್ಮ ಎಂಥವ್ರು ಅಂದರೆ ಪರಮಾತ್ಮರ ಪೋಸ್ಟ್ ಅಲ್ಲ ಅದು, ಆಕಾಶ ಪೋಸ್ಟ್ ಅಲ್ಲ. ಆಕಾಶ ಯಾವಾಗಲೂ ಇರ್ತದೆ, ಈಗಲೂ ಇದೆ. ಪರಮಾತ್ಮ ಯಾವಾಗಲೂ ಇರ್ತಾನೆ ಅಂತ ಹೇಳೋದಕ್ಕೆ ಅಕುಂಠ ವಿಕುಂಠ ಅಧಿಷ್ಠ್ಯಂ ನೋ ಚೇಂಜ್ ಏಕೋ ನಾರಾಯಣ ಆಸೀತ್ ಅಂತ ಹೇಳ್ತಾರೆ. ಅಷ್ಟು ಹೇಳೋದಕ್ಕೆ ಅಖಂಡ ಅನ್ನೋ ಪದ ಹಾಕಿದರು. ಯಾತಕ್ಕೆ ಅರ್ಥ ಮಾಡ್ತಾರೆ ಅಂದರೆ ಈ ರೀತಿ ಸಾಮಾನ್ಯವಾದ ಶ್ಲೋಕಗಳಿಗೆ ಅರ್ಥ ಬರೀಬಾರ್ದು, ಶಾಸ್ತ್ರದ ಬಗ್ಗೆ ಮಾತ್ರ ಬರೀಬೇಕು. ಶಾಸ್ತ್ರ ವಿಚಾರ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಸೇರಿಸ್ಬೇಕು. ಅನವಧ್ಯಂ ಅಖಂಡೇತಿ ಏನೇ ಅಕುಂಠ ಅಂದರೆ ಶೇಕ್ ಆಗೋದು. ಅಕುಂಠ ಅನ್ಶೇಕಬಲ್ ಅಂದರೆ ಏನು ಅರ್ಥ? ಸ್ಥಿರ ಅಂತ ಅರ್ಥ, ಅಚಲ. ಅದಕ್ಕೆ ಅಕ್ಷರ ಅಂತ ಕರೆದಿತ್ತು. ಅಖಂಡಂ ಅವಿಚ್ಛಿನ್ನಂ ಅವಕುಂಠಂ ಅವಿನಾಶಿತ ಅಧಿಷ್ಠ್ಯಂ ಸ್ಥಾನಂ ಯಶ ಸತಥ. ಅವನಿರ್ತಕ್ಕಂಥ ಜಾಗವೇ ನಿತ್ಯ ಅಂದಮೇಲೆ ಅವನು ನಿತ್ಯ ಅಂತ ಹೇಳಬೇಕಾದ ಅಧಿಪತಿ ಇವನು. ನಯ ನಯ ಉಭಯತ್ರ ಸಂಬದ್ಧತೆ. ನಯ ಅಂದರೆ ನಕಾರ ಅಂಬುದು ಎರಡು ಕಡೆ ಸೇರಿಸ್ಕೋಬೇಕು. ಅಂದರೆ ಆ ಅಂತಿದೆಯಲ್ಲ, ಅಕುಂಠಧಿಷ್ಠ್ಯಂ ಅಖಂಡ ಇಲ್ಲಿದೆ. ಅಖಂಡ ವಿಕುಂಠಧಿಷ್ಠ್ಯಂ, ಅವನು ಅಖಂಡನಾಗಿದ್ದಾನೆ, ವಿಕುಂಠನೂ ಆಗಿದ್ದಾನೆ. ಅಖಂಡಧಿಷ್ಠ್ಯಂ ವಿಕುಂಠಧಿಷ್ಠ್ಯಂ ಅಂತ ಎರಡು ಕಡೆ ಸೇರ್ಕೋಬೇಕು. ಹಾಂ, ಎಲ್ಲಿದೆ ಅವಿಕುಂಠ? ಅವನಂದ್ರೆ ಕುಂಠ ಅವಿಕುಂಠ ಹೇಳ್ತಾರೆ ನೋಡಿ. ಶಪಥ ಪ್ರಾಪ್ತೌ ಅಖಂಡಂ ಅವಿಚ್ಛಿನ್ನಂ ಅವಿಚ್ಛಿನ್ನಂ ಅವಿಕುಂಠಂ ಅವಿನಾಶಿತ ಧಿಷ್ಠ್ಯಂ ಸ್ಥಾವಿಸ ತಥ ನೈ ಉಭತ್ರ ಸಂಬದ್ಧತೆ. ಅದಕ್ಕೆ ಹೇಳಿದ್ದೆ ಅದನ್ನು. ಅದು ಏನಿಲ್ಲ, ಅದಕ್ಕೆ ಅವಿಕುಂಠ ಮತ್ತು ಅಖಂಡ, ಅಖಂಡತ್ವನೂ ಇದೆ, ಆಮೇಲೆ ಅಖಂಡ ಆ ಇದೆ ನೋಡಲ್ಲಿ, ಆಮೇಲೆ ಅವಿಕುಂಠ ಅನುಸರಿಸ್ಕೋಬೇಕು. ವಿಕುಂಠ ಅವಿಕುಂಠ ಅಂದರೆ ವಿಶೇಷವಾಗಿ ಕುಂಠನ ಇಲ್ದಿರೋ ಅದು ಅವಿಕುಂಠ, ಆ ರೀತಿ ಅರ್ಥ. ವಿಕುಂಠ ಕುಂಠನ ಯಾವಾಗ? ಪ್ರಳಯ ಕಾಲದೊಳಗೆ. ಸಾಮಾನ್ಯವಾಗಿ ಸತ್ಯಲೋಕ ಆದರೆ ನಾಶ ಇಲ್ಲ, ಪ್ರಳಯ ಕಾಲದಲ್ಲಿ ನಾಶ ಇದೆ. ಆದರೆ ಅದು ಅಲ್ಲಿವರೆಗೂ ಏನದು ಏನಾಗಿತ್ತದು? ವಿಕುಂಠ ಅಲ್ಲಿ ಮಾತ್ರ ಹೋಯಿತು. ಅದಕ್ಕೆ ಸರ್ವತ ವಿಕುಂಠ ಇಲ್ಲ, ಅವಿಕುಂಠ ಅಂಥೇಳಿ. ಮತ್ತು ಅದು ವಿಶೇಷ ಕಾರಣದಿಂದಲೂ ಕೂಡ ಏನಿಲ್ಲ, ಅದಕ್ಕೆ ನಾಶಾದಿಗಳಿಲ್ಲ. ಶರಣ ಪ್ರಾಪ್ತೋ ನಿರ್ವೇದ ಐತಿ, ಕುತೋ ನಿರ್ವೇದ ಇತ್ಯಪ್ಪ ವಿಜಯನೇತಿ. ನಾನು ಶರಣ ಯಾತಕ್ಕೆ ಬಂದಿದ್ದೇನೆ, ಅಧಿಕಾರ ಏನಿದೆ, ನಿರ್ವೈರಾಗ್ಯ ಬಂದಿದೆ, ವಿಜಯನೇತಿ. ಏವಂ ವಿಶಿಷ್ಟೋಪಿ ನಾರಾಯಣೋ ಅನ್ಯ ಕಿಂನ ಸ್ಯಾದಿತ್ಯಾತ್ರ ನರಸಕವಿತಿ. ನಾರಾಯಣನೇನು, ಯಾರೊಬ್ಬ ನಾರಾಯಣನಾಗಬಹುದಲ್ಲ ಅಂದರೆ ನರಸಕ ನಾರಾಯಣ, ನರಸಕ ನರ ನರ ನಾರಾಯಣ ಹರಿ ಕೃಷ್ಣ ಅಂಥ ನಾರಾಯಣ. ಸಖ ಅಂದರೆ ನರ ಅಂದರೆ ಶೇಷ, ಸಖ ಅಂದರೆ ಫ್ರೆಂಡ್ ಅಂತ ಅರ್ಥ, ಉದ್ಧಾರಕ ಅಂತ ಅರ್ಥ. ಶೇಷದೇವರು ಉದ್ಧಾರ ಮಾಡೋ ನೀನು, ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದೆ. ಅದು ಗುರುತೇನೋ, ಬಲರಾಮ ಹೆಸರಿಗೆ ಅಣ್ಣನಾಗಿದ್ದರು ಕೂಡ ನಿಜವಾಗಲೂ ಯಾರಿಂದ ಉಪಯೋಗ ಆಗ್ತಿತ್ತು? ಕೃಷ್ಣನಿಂದ ಅವರು ಬಲರಾಮನಿಗೋ, ಬಲರಾಮನಿಂದ ಕೃಷ್ಣನಿಗೋ. ಆದ್ದರಿಂದ ನರಸಖಂ ಅಂತ ಕರೆದರು. ಏತದ್ ವಿಶೇಷಣಂ ಹರೇ ರೀತಿ ಕುತಃ ಇತ್ಯೇವ ಆಶಂಕಾ ವಿಷ್ಣೋ ವಾಯೋರನಂತಸ್ಯ ತ್ರಿಭಿರಂಶೇರಸ್ಮೃತಃ ಸೇಂದ್ರೈಶ್ ಚತುರ್ಭಿ ಪಾರ್ಥಸ್ತು ದ್ವಾಭ್ಯಾಂ ತು ಬಲಲಕ್ಷ್ಮಣೋ ಇತ್ಯನೇನ ಪರಿಹರ್ತವ್ಯ. ಅಲ್ಲಿ ಸ್ವಾರಸ್ಯವಾದ ಭಾಗವತ ತಾತ್ಪರ್ಯದ ಬಗ್ಗೆ ಹೇಳ್ತಾರೆ. ಈಗ ಅಲ್ಲಿ ಏನು ಹೇಳಿದರು, ನರಸಖ ಅಂತ ಹೇಳಿದ ತಕ್ಷಣ ಸರ್ವೋತ್ತಮ ಅಂತೇನಾಗಬೇಕಾಗಿಲ್ಲ. ನರಸಖ ಅಂದರೆ ಏನಾಗಬಹುದು, ಒಂದು ಅರ್ಥದಲ್ಲಿ ಗರುಡಶೇಷರು ಆಗಿಬಿಡ್ಬೋದು, ಗರುಡ ರುದ್ರದೇವರು ಆಗ್ಬೋದು, ನರಸಖರು ಫ್ರೆಂಡ್ಸ್ ಅವರೆಲ್ಲ. ಸ್ವಲ್ಪ ಮೇಲೆ ತೊಗೊಂಡ್ರೆ ಬ್ರಹ್ಮವಾಯುಗಳು ಆಗಿಬಿಡ್ಬೋದು. ಆದರೆ ಇಲ್ಲಿ ಯಾರಿಗೆ ಅಪ್ಲೈ ಮಾಡ್ತಿದ್ದಾರೆ ಅದನ್ನು? ನಾ ಕೃಷ್ಣನಿಗೆ. ಯಾಕೆ ಮಾಡ್ತೇನೆ ಅಂದರೆ ಆಚಾರ್ಯ ವಾಕ್ಯ ಕೊಡ್ತಾರೆ, ವಿಷ್ಣು ಹೋ ವಾಯೋ ಹೋ ಅನಂತಸ್ಯ ತ್ರಿಭಿರಂಶೇನ ನರಸ್ಮೃತಃ. ವಿಷ್ಣು ಸನ್ನಿಧಾನ ಇದೆ, ಶುಕ್ಲಕೇಶ, ಆಮೇಲೆ ವಾಯುದೇವರಿದ್ದಾರೆ, ಅನಂತರ ಶೇಷದೇವರಿದ್ದಾರೆ, ಮೂರು ಸೇರಿ ನರ ಅಂತ ಕರೀತಾರೆ. ಇದರಿಂದ ಏನು ಸರಸ್ಯ ಅಂದರೆ, ಬರೀ ಶೇಷೋತ್ತಮ ಅಂತ ಹೇಳಿಬಿಟ್ಟಿದ್ದರೆ ವಾಯುದೇವರು ಬೇಕಾದ್ರೆ ಆಗಿಬಿಡ್ತಾ ಇದ್ರು, ಸರಸ್ವತಿ ಭಾರತೀಯರು ಆಗಿಬಿಡಬಹುದು. ಆದರೆ ನರಸಖ ಅಂತ ಕರೆದಾಗ ನರನೊಳಗೆ ಯಾರಿದ್ದಾರೆ? ವಿಷ್ಣುವಿನ ಸನ್ನಿಧಾನ ಇದೆ, ವಾಯುದೇವರು ಬೇರೆ ಇದ್ದಾರೆ. ಅವರು ಮೇಲ್ದವರಾಗಬೇಕಲ್ಲ, ಈಗ ಮೇಲ್ದವರಾಗಬೇಕಾದ್ರೆ ಕೃಷ್ಣ ಸರ್ವೋತ್ತಮನೇ ಆಗಬೇಕು ಅಂತ ಅರ್ಥ. ಇಲ್ಲದವಿನ ಸರ್ವೋತ್ತಮ ಅಂತ ಅರ್ಥ ಬರ್ತಿರಲಿಲ್ಲ. ಅರ್ಥ ಬರಲಿಕ್ಕೆ ಇಷ್ಟೆಲ್ಲ ತೋರಿಸ್ತಾರೆ. ವಿಷ್ಣೋರ್ವಾಯೋರನಂತಸ್ಯ ತ್ರಿಭಿರಂಸೈಹಿ ನರಸ್ಮೃತಃ ಸೇಂದ್ರೈಶ್ ಚತುರ್ಭಿ ಪಾರ್ಥಸ್ತು ದ್ವಾಭ್ಯಾಂತು ಬಲಲಕ್ಷಣ ವಿತ್ತನೇನ ಪರಿಹರ್ತವ್ಯ. ಪ್ರಸಂಗ ಬಂತು ಅಂತ ಇನ್ನೂ ಕೆಲವು ಹೇಳಿಬಿಡ್ತಾರೆ. ಮೂರು ಜನ ಇದ್ದಾರೆ ಯಾರಲ್ಲಿ, ನರನೊಳಗೆ ಇಂದ್ರ ಅರ್ಜುನನೊಳಗೆ ನಾಲ್ಕು ಜನ ಇದ್ದಾರೆ. ಯಾರ್ಯಾರು? ವಿಷ್ಣು, ವಾಯು, ಶೇಷ ಪ್ಲಸ್ ಇಂದ್ರ, ನಾಲ್ಕು ಜನ ಇದ್ದಾರೆ. ನೆನ್ಪಿಟ್ಕೊಂಡಿರಬೇಕು. ಮೂರು ರೂಪ ಇರೋದು ನರನೊಳಗೆ, ನಾಲ್ಕು ರೂಪ ಇರೋದು ಅರ್ಜುನನಲ್ಲಿ. ಪಾರ್ಥಸ್ತು ದ್ವಾಭ್ಯಾಂತು ಬಲಲಕ್ಷ್ಮಣವು, ಬಲ ಲಕ್ಷ್ಮಣ ಬಲರಾಮ ಲಕ್ಷ್ಮಣರಲ್ಲಿ ಇಬ್ಬರೇ ಇರೋದು. ಯಾರ್ಯಾರು? ಬಲರಾಮ, ಶೇಷ ಪ್ಲಸ್ ಶುಕ್ಲಕೇಶ, ಲಕ್ಷ್ಮಣರಲ್ಲಿ ಪ್ಲಸ್ ಸಂಕರ್ಷಣ. ನಿರ್ಣಯದಲ್ಲಿ ಹೇಳಿಬಿಟ್ಟಿದ್ದಾರೆ ಎರಡು ರೂಪ ಮಾತ್ರ ಇರೋದು, ಆದ್ದರಿಂದ ಅದು ಕಡಿಮೆ ಅಂತೇಳಿ. ಇತ್ಯನೇನ ಪರಿಹರ್ತವ್ಯ ಅನ ಶೇಷ, ನರ ಅಂದರೆ ಶೇಷ ಪ್ಲಸ್ ವಾಯುದೇವರು ಪ್ಲಸ್ ಶುಕ್ಲಕೇಶ ರೂಪದ ಪರಮಾತ್ಮ, ಇಷ್ಟು ಸೇರಿದ್ದಕ್ಕೆ ನರ ಅಂತ ಕರೀತಾರೆ. ಮೂಲರೂಪ ಶೇಷ, ಮೂಲರೂಪ ಶೇಷನೇ, ಮೂಲ ಶೇಷನಿಗಿಂತ ನರರೂಪಕ್ಕೆ ವೈಶಿಷ್ಟ್ಯ ಜಾಸ್ತಿ. ಯಾಕೆ ಇದು ಸೇರಿದ್ರಿಂದ ಇದು ಆಚಾರ ನಿರ್ಣಯದಲ್ಲಿ ಹೇಳ್ತಾರೆ. ಇಂದ್ರದಿಗೂ ಅರ್ಜುನ ಯುದ್ಧ ನಡೆದಾಗ ಅರ್ಜುನ ಗೆದ್ದು ಬಿಡ್ತಾನೆ, ಅರ್ಥ ಆಯ್ತಾ? ಆ್ಯಕ್ಚುಲಿ ಮೂಲರೂಪ ಯಾವುದು? ಇಂದ್ರ. ಅವತಾರ ರೂಪ ಅರ್ಜುನ. ಒಂದು ನಿಯಮ ಏನಿದೆ ನಮಗೆ, ಅವತಾರ ರೂಪದಲ್ಲಿ ಏನಾಗಬೇಕು? ಮೂಲ ರೂಪದ ಶಕ್ತಿ ಕಡಿಮೆ ಆಗಬೇಕು. ಸರ್, ಯಾರು ಗೆಲ್ಲಬೇಕಾಗ? ಅಂದರೆ ಸುಖವಾಗಿ ಗೆಲ್ಲಬೇಕು. ಆದರೆ ಸುಖವಾಗಿ ಸೋತು ಬಿಟ್ರು ಅವರು. ಯಾತಕ್ಕೆ ಅಂದರೆ ಅರ್ಜುನ ಜೊತೆಗೆ ಏನೇನಿದೆ ಸೇರಿದೆ, ಈಗ ಒಳಗೆ ವೀರನಾಮಕ ವಾಯುದೇವರಿದ್ದಾರೆ, ಗೊತ್ತಾಯ್ತಾ? ಆಮೇಲೆ ಕೈಯಲ್ಲಿ ಗಾಂಡೀವ್ ಇದೆ, ಬ್ರಹ್ಮದೇವರ ಸರಸ್ಸು, ಅಕ್ಷಯ ಪತ್ತಳಿಕೆ ಇದೆ, ಕುದುರೆ ಇದೆ, ರಥ ಇದೆ, ಕೃಷ್ಣ ಸಾರಥಿಯಾಗಿದ್ದಾರೆ. ಇಂದ್ರದೇವರಿಗೆ ಇದ್ಯಾವುದೂ ಇಲ್ಲ. ಅದಕ್ಕೆ ಯಾರು ಗೆದ್ದರು? ಈಗ ಅರ್ಜುನ ಗೆದ್ದ. ಅಂದರೆ ಆ ರೂಪಕ್ಕೆ ಏನು ಮಹತ್ವ ಬಂತೀಗ? ಮೂರು ರೂಪಕ್ಕಿಂತ ವಿಶೇಷ ಬಂದೋಯ್ತು. ಕಡಿಮೆ ಆಗಬೇಕಾದ ಏನಾಯ್ತು ಅಲ್ಲಿ? ಎಷ್ಟು ಗಿಡ ಜಾಸ್ತಿ ಆಯಿತು ಗೊತ್ತಾ? ಅದು ಅಶ್ವತ್ಥ ಅವರು ಸೋತ್ಬಿಡ್ತಾರೆ ಅರ್ಜುನನಿಗೆ. ಅವ್ರು ರುದ್ರದೇವರ ಅವತಾರ. ಆಗ ಅವ್ರು ಯೋಚನೆ ಮಾಡ್ತಾರೆ, ಏನಿದು ಹೀಗೆ ಆಯ್ತಲ್ಲ ಅಂತ ಹೇಳ್ಕೊಂಡು ಕಾರಣ ಕೊಡ್ತಾರೆ. ನಾನು ಸೋತಿದ್ದ ಯಾತಕ್ಕೆ ಅಂದರೆ, ಸಾರಥಿತ್ವಾತ್ ಕೇಶವಶ್ಯ ಕೃಷ್ಣ ಸಾರಥಿ, ಧ್ವಜಸ್ತತ್ವಾತ್ ಹನುಮತಃ ಹನುಮಂತ ಮೇಲೆ ಕೂತಿದ್ದಾನೆ, ಗಾಂಡೀವತ್ವಾಚ್ಯ ಧನುಷಃ ಕೈಲಿ ಗಾಂಡೀವ ಧನುಸ್ಸಿದೆ, ಆಮೇಲೆ ಅಕ್ಷಯತ್ವಾಚ್ಯ ಇಶುದ್ಧೋರ್ ಅಕ್ಷಯತ್ವತಃ ಅಕ್ಷಯ ಪತ್ತಳಿಕೆ ಇದೆ, ಅವಧ್ಯತ್ವಾತ್ ತಥಾಶ್ವಾನ ಕುದುರೆಗಳೆಲ್ಲ ಅವಧ್ಯ, ಅಭೇದ್ಯತ್ವ ರಥಸ್ಯ ಚ ರಥ ಬೇರೆ ಅಭೇದ್ಯ. ಆರು ಕಾರಣ ಕೊಡ್ತಾರೆ, ಅರ್ಥ ಆಯ್ತಾ? ಅದರಿಂದ ಏನಾಯ್ತಾಗ ಆಚಾರ್ಯ ಬರೀತಾರೆ, ತೇನ ದ್ರೋಣಿಯರ್ ವರೋರ್ಜುನ. ಆದ್ದರಿಂದ ಅರ್ಜುನಗಿಂತ ಯಾರು ಶ್ರೇಷ್ಠ, ಇದು ಯಾರು ಶ್ರೇಷ್ಠ ಈಗ ಅಶ್ವತ್ಥಾಮರಿಗಿಂತ? ಅರ್ಜುನ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ತಾರತಮ್ಯ ಪ್ರಕಾರ ಅರ್ಜುನರ ಕಡಿಮೆ, ಅಶ್ವತ್ಥಾಮಾಚಾರ್ಯ ಶ್ರೇಷ್ಠ. ಈ ಎಷ್ಟರಲ್ಲಿ ಪಾಯಿಂಟ್ ಸೇರಿದ್ದೇನೆ ಬಿಡ್ತೀಗ? ಆ ಕಾಲಕ್ಕೆ ಪವರ್ ಜಾಸ್ತಿ ಆಯಿತು. ಒಂದು ಲೋ ಒಂದು ತಾಮ್ರದ ಪ್ರತಿಮೆ ಇದೆ, ಒಂದು ಬೆಳ್ಳಿ ಪ್ರತಿಮೆ ಇದೆ. ಆ್ಯಕ್ಚುಲಿ ಬೆಳ್ಳಿ ಪ್ರತಿಮೆ ಗ್ರೇಟ್ ಬಂದು ಡೌಟೇ ಇಲ್ಲ, ಆದರೆ ಬಂಗಾರ ಮಿಕ್ಸ್ ಆಗಿಬಿಟ್ಟಿದೆ. ಏನಾಯ್ತಾಗ ತಾಮ್ರದ ಪ್ರತಿಯಲ್ಲಿ ಬಂಗಾರ ಬಂಗಾರ ಮಿಕ್ಸ್ ಆಗಿಬಿಟ್ಟಿದೆ ತಾಮ್ರದಲ್ಲಿ, ಅರ್ಥ ಆಯ್ತಾ? ಬೆಲೆ ಯಾವುದಕ್ಕೆ ಜಾಸ್ತಿ ಆಯ್ತು ಈಗ? ಬೆಳ್ಳಿಗಿಂತ ಅದಕ್ಕೆ ಜಾಸ್ತಿ ಆಗೋಯ್ತು. ಪಂಚಲೋಹ ಅಂತೀವಲ್ಲ, ಆ ಅರ್ಥದಲ್ಲಿ ಏನು ಮಿಕ್ಸ್ ಆಗಿದೆ ಅನ್ನೋದು, ಕೆಲವು ಸತ್ತು ಮಿಕ್ಸ್ ಆದರೆ ಕಡಿಮೆ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಕೆಲವು ಸತ್ತು ಮಿಕ್ಸ್ ಆದರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಂಗಾರಕ್ಕೆ ಏನಾದರೂ ಮಿಕ್ಸ್ ಮಾಡಿದರೆ ವ್ಯಾಲ್ಯೂ ಏನಾಯ್ತು ಈಗ? ಕಡಿಮೆ ಆಯಿತು. ಆದರೆ ಬಂಗಾರ ಬೇರೆ ಮಿಕ್ಸ್ ಮಾಡಿದಾಗ ಅದ್ರ ವ್ಯಾಲ್ಯೂ ಜಾಸ್ತಿ ಆಯಿತು. ಆವೇಶ ಅಲ್ಲೇ, ಆವೇಶ ಆದರೆ ಫಿಕ್ಸ್ ಮಾಡೋದಕ್ಕೆ ಆವೇಶ ಅಂತ ಕರೆಯೋದು. ಹಾಲಿ ನೀರು ಹಾಕಿಬಿಟ್ಟು ಏನಾಯ್ತು ಅಲ್ಲಿಗೆ ನೀರಿನ ಆವೇಶ ಬಂತು, ಅದು ವ್ಯಾಲ್ಯೂ ಏನಾಯ್ತು ಅದಕ್ಕೀಗ? ಕಡಿಮೆ ಆಯಿತು. ಅದಕ್ಕೆ ಕಡಿಮೆ ಮಾಡೋ ಆವೇಶ ಬೇರೆ, ಹೆಚ್ಚು ಮಾಡೋ ಆವೇಶ ಬೇರೆ. ಅದೆಲ್ಲ ತಿಳ್ಕೊಂಡ್ರೆ ಆಚಾರ್ಯ ಇಷ್ಟೆಲ್ಲ ನರಸಕ ಅನ್ನೋ ಪದಕ್ಕೆ ಇಷ್ಟು ಅರ್ಥ ಬರೆದಿದ್ದು. ಈ ರೀತಿ ಪದಗಳನ್ನ ಹೇಗೆ ನೋಡಬೇಕು ಅಂತ ಹೇಳ್ತಾವೆ, ಎಲ್ಲದಕ್ಕೆ ಬರೆಯೋದಿಲ್ಲ. ಆ ರೀತಿ ಯೋಚನೆ ಮಾಡಿ ಅಂತ ಹೇಳ್ಕೊಡ್ತಾರೆ. ಪ್ರತಿ ಸತ್ಯ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸಾಗಿ ಅರ್ಥ ಆಗುತ್ತೆ. ಅದೇ ಯಾತಕ್ಕೆ ವೈಶಿಷ್ಟ್ಯ, ಮೂರೇ ರೂಪಕ್ಕೆ ಅದಕ್ಕೆ ವ್ಯತ್ಯಾಸ ಇರೋದ್ರಿಂದ ಡೌನ್ ಆಗಿಬಿಟ್ರೆ. ಪ್ರಾಯೇಣ ಮನುಜ ಲೋಕೆ ಲೋಕತತ್ವ ವಿಚಕ್ಷಣ ಶ್ರೀ ಭಗವಾನ್ ಉವಾಚ. ಪ್ರಾಯೇಣ ಮನುಜ ಲೋಕೆ ಲೋಕತತ್ವ ವಿಚಕ್ಷಣ ಸಮುದ್ಧರಂತಿ ಆತ್ಮಾನಂ ಆತ್ಮನೈವಾಶುಭಾಷಯಾತ್. ಪ್ರಾಯೇಣ ಮನುಜ ಲೋಕೆ ಲೋಕತತ್ವ ವಿಚಕ್ಷಣ ಸಮುದ್ಧರಂತಿ ಆತ್ಮಾನಂ ಆತ್ಮನೈವ ಅಶುಭಾಷಯಾತ್. ಈಗ ಕೃಷ್ಣ ಮಾತಾಡ್ತಾನೆ, ಇಲ್ಲಿಂದ ಉಪದೇಶ ಶುರುವಾಗ್ತದೆ. ಮನುಜಾ ಮನುಷ್ಯರು ಲೋಕತತ್ವ ವಿಚಕ್ಷಣ, ಲೋಕೇ ವಿಚಕ್ಷಣ ತತ್ವೇ ವಿಲಕ್ಷಣ. ಲೋಕದೊಳಗೆ ಲೋಕ ಮತ್ತು ತತ್ವದಲ್ಲಿ ನಿಪುಣರಾದಂತಹ ಜ್ಞಾನಿಗಳು ಸಮುದ್ಧರಂತಿ ಹಿ ಆತ್ಮಾನಂ ಆತ್ಮನೈವ ಅಶುಭಾಷಯಾತ್. ಅದೇ ಉದ್ಧರೇದ ಆತ್ಮನ ಆತ್ಮಾನಂ, ಆ ಅರ್ಥ ಉದ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಅದಿಷ್ಟು ಬರುತ್ತಿಲ್ಲಿ. యత్ ప్రత్యక్షానుమానాభ్యాం శ్రేయో అసౌ అనువిందతే పురుషత్వే చ వాం ధీరాః సాంఖ్యయోగ విశారదాః ఆవిస్తారం ప్రాపయంతి సర్వశక్తిపబ్రహ్మితం. ఆత్మనో గురురాత్మైవ పురుషస్య విశేషతః పురుషత్వే చ వాం ధీరాః సాంఖ్యయోగ విశారదాః ఆవిస్తారం ప్రపశ్యంతి సర్వశక్తిపబ్రహ్మితం. ఏక ద్వి త్రి చతుష్పాదో బహుపాదస్తథా ఆపదః బహవః సంతి పరః పురుష పురః సృష్టాః తాసాం మే పౌరుషీ ప్రియా. అత్ర మాం మార్గయంత్యర్థా యుక్తా హేతుభిరీశ్వరం గృహ్యమాణైరాత్మలింగైః స్వబాహ్య మనుమానతః. ఇదెల్ల ఇంట్రడక్షన్. ఇదకి తాను హేళదకె కెలవరు ఇర్తారే తమ్ముంత ఉద్ధార మాడ్కోబిడ్తారె అంత హేళ్తా ఉపదేశ యారు బర్తవ ఎష్టు ముఖ్యనో ಕೇಳೋನ ಅರ್ಹತೆ ಭಾರಿ ಮುಖ್ಯ. ಅವನು ಅಯೋಗ್ಯರಿಗೆ ಎಷ್ಟು ಹೇಳಿದ್ರು ಕೂಡ ಏನಾಗೋದಿಲ್ಲ, ಅವರಿಗೆ ಉದ್ಧಾರ ಆಗೋ ಚಾನ್ಸೇ ಇರೋದಿಲ್ಲ. ಯೋಗ್ಯರು ಉದ್ಧಾರ ಆಗ್ತಾರೆ, ಯೋಗ್ಯರಿಗೆ ಕೂಡ ಅವಕಾಶ ಸಿಕ್ಕಾಗ ಇನ್ನೂ ಒಳ್ಳೆಯದು. ನಾನು ಅನೇಕ ದೇಹ ಕೊಡ್ತೇನೆ, ಕೆಲವು ಒಂಟಿ ಕಾಲು, ಎರಡು ಕಾಲು, ಮೂರು ಕಾಲು, ನಾಲ್ಕು ಕಾಲು, ಹೆಚ್ಚು ಕಾಲು, ಕೆಲವು ಕಾಲೇ ಇಲ್ಲ, ಏನೇನೋ ದೇಹ ಕೊಡ್ತೇನೆ ನಾನು. ಅದು ಪೌರುಷಿ ಪ್ರಿಯ, ಮನುಷ್ಯ ಜನ್ಮ ಭಾರಿ ಪ್ರಿಯ ನಾನು ಕೊಟ್ಟಿರೋದು. ಅದರಲ್ಲಿ ಸಾಧನೆ ಮಾಡ್ಕೋಬೇಕು, ಎಷ್ಟು ಜನ ಮಾಡ್ಕೊಡೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅತ್ಯಂತ ಪ್ರಿಯವಾದದ್ದು ಯಾವುದು ಪರಮಾತ್ಮನಿಗೆ? ಮನುಷ್ಯ ಜನ್ಮ. ಅದಕ್ಕೆ ಸಾಧನೆ ತುಂಬ ಅನುಕೂಲ ಇದೆ, ಅಂಥದ್ರಲ್ಲಿ ಸಾಧನೆ ಮಾಡ್ಕೋಬೇಕು. ತುಂಬ ಜನ ಮಾಡ್ಕೊಳ್ಳೋದೇ ಹಾಳಾಗಿಬಿಡ್ತಾರೆ. ಅದಕ್ಕೆ ಅತ್ರ ಮಾಂ ಮಾರ್ಗಯಂತಿ ಅಂತ ಮನುಷ್ಯ ಜನ್ಮ ಬಂದಾಗ ನಾನು ಚೆನ್ನಾಗಿ ಹುಡುಕ್ತಾರೆ. ಮಾರ್ಗಯಂತಿ ಅಂದ್ರೇನು? ಅನ್ವೇಷಣೆ ಮಾಡ್ತಾರೆ. ಮನುಷ್ಯ ಜನ್ಮ ದೊಡ್ಡ ಸಾರ್ಥಕ್ಕೆ ಬೇರೆ ಅದಕ್ಕೆ ಹೇಳ್ತಾರೆ. ಬೇರೆ ಏನಾದ್ರೂ ನೀವು ಬೇಕು ಅನಿಸಿದ್ರೆ ಮನುಷ್ಯನಾಗಿ ಹುಟ್ಟಬೇಕಾದ ಕಾರಣ ಇಲ್ಲ. ಯಾಕೆ ಏನು ಮಾಡ್ಬೋದು ಅದನ್ನು? ಆ ಜನ್ಮದಲ್ಲೇ ಮಾಡಾಕ್ಬಿಡ್ಬೋದು. ಆದರೆ ಜ್ಞಾನ ಬರಬೇಕಂದ್ರೆ ಮಾತ್ರ ಯಾವ ಜನ್ಮಕ್ಕೆ ಬರ್ಬೇಕು? ನಾವು ಮನುಷ್ಯ ಜನ್ಮಕ್ಕೆ ಬರಬೇಕು. ಆದ್ದರಿಂದ ಮನುಷ್ಯ ಜನ್ಮಕ್ಕೆ ಬಂದಾಗ ಸ್ಪೆಷಲ್ ಏನಿರುತ್ತಲ್ಲ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ನಾವು ಸ್ಪೆಷಲ್ ಏನು ಮನುಷ್ಯ ಜನ್ಮದ್ದು? ಜ್ಞಾನ. ಅದನ್ನು ಸಂಪಾದನೆ ಮಾಡಬೇಕು. ಬೇರೆ ಯಾರು ಸಂಪಾದನೆ ಮಾಡಿದರೆ ಬೇರೆ ಜನ್ಮದಲ್ಲಿ ಮಾಡೋಕ್ಕೂ ಬರುತ್ತೆ. ಅದನ್ನು ಅರ್ಥ ಆಯ್ತಾ? ಇವತ್ತು ಯಾವುದೋ ಊರಿಗೆ ಹೋಗಿರ್ತಾನೆ, ಅಲ್ಲಿ ಮೈಸೂರು ಹದಿನಾರು ಪೇಡೆ ತರ್ತಾನೆ ಅಲ್ಲಿಂದ. ಅಲ್ಲಿಂದ ಮೈಸೂರಿಗೆ ಇಲ್ಲಿ ಅಲ್ಲಿಂದ ಇಲ್ಲೇ ಸಿಕ್ತಿತ್ತು, ಅಲ್ಲೇ ಆಗೋದು ಅಂತ ಹೇಳ್ತಾರೆ. ಅವರು ಸ್ಪೆಷಲ್ ಸಿಕ್ಕ ತಂದ ಮಾತ್ರ ಏನಾಗುತ್ತೆ ಅಲ್ಲಿಗೆ? ಭಾರಿ ಮಹತ್ವ. ಯಾವುದೇ ಊರಿಗೆ ಹೋದ ಕಾಲಕ್ಕೆ ನಮ್ಮಲ್ಲಿ ಕೆಲವು ರತ್ನಗಂಬಳಿ ಸಿಗೋ ಊರು ಬೇರೆ, ಕೆಲವು ಫರ್ನಿಚರ್ಗೆ ಹೆಸರಾದವ್ರು ಕೂಡ ಬೇರೆ, ಕೆಲವು ತೀರ್ಥಕ್ಕೆ ಪ್ರಸಾದ, ಕೆಲವಲ್ಲಿ ವೈಶಿಷ್ಟ್ಯ ಇರ್ತದೆ. ಅಲ್ಲಿಂದ ಅನ್ನ ತಂದರೆ ಮಾತ್ರ ಹೋದವನು ಜಾನ ಅಂತ ಕರೀತಾರೆ. ಇಲ್ಲದೆ ಹೋದರೆ ಇದು ತಲ್ಲ ಕಲಿಕಾಗೆ ಹೋಗಿದೆ, ಉಡುಪಿಗೆ ಹೋಗಿಬಿಟ್ಟು ಸೊಪ್ಪು ತಂದುಬಿಟ್ರೆ ಗುಳ್ಳ ತಂದರೆ ಸರಿ, ಹಾಂ ಇದು ಕರೆಕ್ಟ್ ಅಂತ ಹೇಳ್ತಾರೆ. ಸೊಪ್ಪು ಇಲ್ಲಿ ಸೊಪ್ಪು ಇಲ್ಲೇ ಸಿಗುತ್ತೆ, ಅಲ್ಲಿ ಯಾಕೆ ಹೋಗಿತ್ತೆ ಅಂತ ಕೇಳ್ತಾರೆ. ಅದು ದೊಡ್ಡದಲ್ಲ. ಆ ಊರಿಗೆ ಸ್ಪೆಷಲ್ ತರಬೇಕು ಯಾವಾಗಲೂ ಕೂಡ. ಮನುಷ್ಯದಿಂದ ಸ್ಪೆಷಲ್ ಯಾವುದು? ಜ್ಞಾನ. ಅದು ಬಿಟ್ಟು ಬೇರೆ ತಂದರೆ ಅವನು ಜ್ಞಾನಿ ಅಲ್ಲ ಅಂತ ಆಗ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ತಪ್ಪಿದ್ದೇವೋ ಗೊತ್ತಾಗ್ತದೆ. ಮನುಷ್ಯ ಜನ್ಮದಲ್ಲಿ ಅರ್ಜನೆ ಬೇಕಾದದ್ದು ಏನು ಅರ್ಜನೆ ಮಾಡಿದ್ರು ಕೂಡ ತಮಾಷೆ ಮಾಡ್ತಾರೆ. ಮನೆ ಕಟ್ಟಬೇಕಾ? ಎಷ್ಟು ಚೆನ್ನಾಗಿ ಕಟ್ಟಿದ್ರು ಕೂಡ ಗಿಡದ ಮೇಲೆ ಮನೆ ಕಟ್ಟುತ್ತಲ್ಲ ಪಕ್ಷಿಗಳು, ಅಷ್ಟು ಕೆಟ್ಟಕ್ಕಾಗುತ್ತೆ ನಿನಗೆ? ಎಷ್ಟು ಸಿಂಪಲಾಗಿ ಅವೇ ಕಟ್ಟಿಕೊಂಡು ಆರಾಮವಾಸ ಮಾಡ್ತೇವೆ, ಅಷ್ಟು ಬೇರೆ ಹೈಟಲ್ಲಿ ಇರ್ತಾವೆ, ಅಂಥ ಮನೆ ಕಟ್ಟಿದ್ರೆ ಬರೋದಿಲ್ಲ. ಇವ ಇರಬೇಕಾ? ಬೇರೆ ಇದ್ದಾಗ ಇರಲಿಕ್ಕೆ ಬರೋದಿಲ್ಲ ನಿನಗೆ. ಹಾರಲಿಕ್ಕೆ ಹಕ್ಕಿಗಿಂತ ಚೆನ್ನಾಗಿ ಹಾರಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅದು ಯಾವುದಕ್ಕಿಲ್ದಾರ ಒಂದು ಪ್ಲಸ್ ಪಾಯಿಂಟ್ ಅದು ಜೀವನಿಗೆ, ಮನುಷ್ಯನಿಗೆ ಬುದ್ಧಿ. ಅದು ಬುದ್ಧಿಯಿಂದ ಪ್ರಯೋಜನ ಏನಾಗಬೇಕು? ಜ್ಞಾನ. ಸೊ ಬುದ್ಧಿಯ ಸಾಧನ ಜ್ಞಾನ ಸಿದ್ಧಿ. ಬುದ್ಧಿನೆಲ್ಲಿ ಉಪಯೋಗಿಸ್ಬೇಕು ಯಾವಾಗಲೂ? ಸಿದ್ಧಿ, ಜ್ಞಾನ ಸಿದ್ಧಿಗೆ ಉಪಯೋಗಿಸ್ಬೇಕು. ಉಪಯೋಗಿಸ್ತಾ ಹೋದರೆ ಬುದ್ಧಿ ಏನಾಯ್ತಾ ಇದೆ ಈಗ? ವೇಸ್ಟ್ ಆದಾಗ ಲೆಕ್ಕ. ಅರ್ಥ ಆಯ್ತಾ? ಅದನ್ನು ಹೇಳ್ತಾ ಕೃಷ್ಣ ಈಗ ದೃಷ್ಟಾಂತ ಕೊಡ್ತೇನೆ ಕೇಳು ಅಂತ 24 ಕಥೆ ಹೇಳ್ತಾನೆ. 24 ಗುರುಗಳ ಕಥೆ, ಅದು ನಾಳೆ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲ. ಓ ನಾಳೆ ಗಾಯತ್ರಿ ಜಪನ, ಅದು ಕನ್ಫರ್ಮ್ ಮಾಡ ಬಂದಿದೆಯಾ? ಸರಿ, ಹಾಗಿದ್ರೆ ನಾಡಿದ್ದು, ನಾಳೆ ಪಾಠ ಇರೋದಿಲ್ಲ, ನಾಡಿ ಈ 10:00 ಈಗ 10:00 ಪ್ರವಚನ, 10:00 12 11:00 ಸ್ವಾಮಿ 10:00 ಮುಗಿಸ್ಬಿಟ್ಟಿರ್ತಾರೆ.